ಎಲ್ಲರಿಗೂ ಜೈ ಶ್ರೀರಾಮ್. ಭಗವದ್ಗೀತೆಯ ಸಾಂಖ್ಯಯೋಗದ 15ನೆಯ ಶ್ಲೋಕ. ಭಗವಾನ್ ಶ್ರೀಕೃಷ್ಣನೇ ಹೇಳೋದು, ಯಂ ಹಿನ ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖಂ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಪುರುಷರ್ಷಭ ಅಂತ ಅರ್ಜುನನಿಗೆ ಹೇಳುವಂಥದ್ದು ಶ್ರೀಕೃಷ್ಣ. ಹೇ ಪುರುಷ ಶ್ರೇಷ್ಠನೇ, ಯಂ ಅಂತ ಇದೆ ಅಂದ್ರೆ ಯಾವ, ಹಿ ಅಂತ ಇದೆ ಏಕೆಂದರೆ, ನ ವ್ಯಥಯಂತಿ ಅಂದ್ರೆ ವ್ಯಾಕುಲಗೊಳಿಸುವುದಿಲ್ಲವೋ ಅಂತ ಅರ್ಥ. ಏತೆ ವ್ಯಥಯಂತ್ಯೇತೆ ಅಂತ ಇರೋದು ಅಂದ್ರೆ ಏತೆ ಅಂದ್ರೆ ಇವುಗಳು ಅಂತ. ಯಾವುದು ಅಂತಂದ್ರೆ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗ ಇವುಗಳು. ಪುರುಷಂ ಅಂತಂದ್ರೆ ಪುರುಷನನ್ನ ಅಂತ ಅರ್ಥ. ಸಮ ದುಃಖ ಸುಖಂ ಸುಖ ದುಃಖಗಳನ್ನ ಸಮಾನವಾಗಿ ತಿಳಿಯುವ. ಧೀರಂ ಅಂತಂದ್ರೆ ಧೀರ, ಸೋ ಅಥವಾ ಸಹ ಅಂತಂದ್ರೆ ಅವನು. ಅಮೃತತ್ವಾಯ ಅಂತಂದ್ರೆ ಮೋಕ್ಷವನ್ನ ಪಡೆಯಲಿಕ್ಕೆ. ಕಲ್ಪತೆ ಅಂತಂದ್ರೆ ಯೋಗ್ಯನಾಗುತ್ತಾನೆ ಅಂತ ಅರ್ಥ. ಅಂದ್ರೆ ಅರ್ಜುನನನ್ನ ಕುರಿತು ಹೇಳುದು, ಹೇ ಪುರುಷ ಶ್ರೇಷ್ಠನೇ, ಸುಖ ದುಃಖಗಳನ್ನ ಸಮಾನವಾಗಿ ತಿಳಿಯುವ ಧೀರ ಪುರುಷನನ್ನ ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸುವುದಿಲ್ಲ, ಅಂದ್ರೆ ಏನು ಮಾಡ್ಲಿಕ್ಕಾಗುವುದಿಲ್ಲ. ಈ ರೀತಿಯಾದ ಧೀರ ಪುರುಷ ಮೋಕ್ಷಕ್ಕೆ ಯೋಗ್ಯನಾಗುತ್ತಾನೆ ಅಂತ. ಇಲ್ಲಿ ಪುರುಷರ್ಷಭ ಅಂತ ಹೇಳಿ ಯಾಕೆ ಕರೆದದ್ದು ಅಂತಂದ್ರೆ, ಋಷಭ ಅಂತ ಅದರ ಒಂದು ಪದ. ಋಷಭ ಅಂತಂದ್ರೆ ಶ್ರೇಷ್ಠತೆಯ ಸಂಕೇತವಾಗಿದೆ. ಹಾಗಾಗಿ ಯಾವ ಪುರುಷರು ಅತ್ಯಂತ ಶೂರರು ವೀರರು ಬಲಿಷ್ಠರಾಗಿರ್ತಾರ ಅಂತವರನ್ನ ಪುರುಷರ್ಷಭ ಅಂತ ಕರಿಬಹುದು. ಇಲ್ಲಿ ಶ್ರೀಕೃಷ್ಣನು ಈ ಒಂದು ಪದವನ್ನ ಹೇಳಿ ಅರ್ಜುನನನ್ನ ಸಂಬೋಧಿಸುವ ಕಾರಣ ಏನು ಅಂತ ಕೇಳುತ್ತಿದ್ರೆ, ಅರ್ಜುನನಿಗೆ ಮತ್ತೆ ಮತ್ತೆ ನೆನಪು ಮಾಡುದು, ನೀನು ಸಾಮಾನ್ಯನಲ್ಲ, ನೀನು ಶ್ರೇಷ್ಠ ವ್ಯಕ್ತಿ ಅಂತ. ನಾವು ಪ್ರತಿ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಶ್ರೀ ಕೃಷ್ಣನು ಅರ್ಜುನನನ್ನ ಸಂಬೋಧನೆ ಮಾಡುವಾಗ ಕೇವಲ ಅರ್ಜುನನೇ ಅಂತ ಹೇಳಲಿಲ್ಲ, ಬದಲಾಗಿ ಏನನ್ನ ಹೇಳ್ತಾರೆ ಅಂತಂದ್ರೆ ವಿಶೇಷ ಶಬ್ದಗಳನ್ನ ಬಳಕೆ ಮಾಡ್ತಾ ಅರ್ಜುನನಿಗೆ ತನ್ನ ಸಾಮರ್ಥ್ಯದ ಅರಿವು ನೆನಪು ಆಗುವ ಹಾಗೆ ಮಾಡುವಂತ ಪ್ರಯತ್ನವನ್ನ ಶ್ರೀ ಕೃಷ್ಣನು ಮಾಡ್ತಾನೆ. ಹಾಗಾಗಿ ಈ ಶಬ್ದವನ್ನ ಹೇಳಿದ್ದಾರೆ. ಅದಲ್ಲದೆ ಮುಂದೆ ಇನ್ನೊಂದು ಶಬ್ದ ಧೀರಂ ಅಂತ ಇದೆ. ಸಾಧನೆಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಧೀರರು ಅಂತ ಹೇಳಿ ಕರಿತೇವೆ. ಭಗವಂತನ ಕುರಿತಾಗಿ ಭಗವಂತನ ಪ್ರಾಪ್ತಿಗಾಗಿ ಸಾಧನೆ ಮಾಡುವವರನ್ನ ಧೀರ ಅಂತ ಹೇಳಿ ಕರಿಬಹುದು. ಆ ಒಂದು ಶಬ್ದವನ್ನ ಮತ್ತೆ ಇಲ್ಲಿ ಹೇಳಿದ್ದಾರೆ. ಅದಲ್ಲದೆ ಮುಂದುವರಿತ ಸಮ ದುಃಖ ಸುಖಂ ಅಂತ ಇದೆ. ಸುಖ ದುಃಖಗಳನ್ನ ಸಮಾನವಾಗಿ ಕಾಣುವಂತಹ ಒಂದು ಗುಣ ನಮ್ಮಲ್ಲಿ ಇರಬೇಕು ಅಂತ. ಈ ಒಂದು ಗುಣ ಇದ್ದಾಗ ಯಾವುದೇ ವ್ಯಕ್ತಿಯಲ್ಲಿ ಗೊಂದಲಗಳು ಇರಲಿಕ್ಕೆ ಅಥವಾ ದ್ವಂದ್ವಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಅಂತಹ ವ್ಯಕ್ತಿಗಳಿಗೆ ಸುಖವೂ ಒಂದೇ ದುಃಖವೂ ಒಂದೇ, ಅವೆರಡೂ ಸಮಾನವಾಗಿರ್ತವೆ. ಆದ್ರೆ ಯಾವಾಗ ಈ ಸುಖ ದುಃಖಗಳನ್ನ ಸಮಾನವಾಗಿ ಕಾಣುವ ಒಂದು ಸಾಮರ್ಥ್ಯ ಒಬ್ಬ ವ್ಯಕ್ತಿಯಲ್ಲಿ ಇರೋದಿಲ್ವೋ, ಆವಾಗ ಸುಖ ಬಂದಾಗ ಹಿಗ್ಗುವಂಥದ್ದು, ದುಃಖ ಬಂದಾಗ ಕುಗ್ಗುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಇದು ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬಹಳ ದೊಡ್ಡ ನಕಾರಾತ್ಮಕವಾದಂತಹ ಪ್ರಭಾವವನ್ನ ಬೀರ್ತದೆ. ವ್ಯಕ್ತಿಯ ಶ್ರೇಷ್ಠತೆ ಇರುವಂಥದ್ದೇ ಇಲ್ಲಿ ಸುಖ ದುಃಖಗಳನ್ನ ಸಮಾನವಾಗಿ ತಿಳಿಯುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಸುಖ ದುಃಖಗಳನ್ನ ಸಮಾನವಾಗಿ ತಿಳಿಯುವಂಥವನೇ ಧೀರ ಪುರುಷ ಅಂತ ಹೇಳಿ. ಸುಖ ದುಃಖಗಳನ್ನ ಸಮಾನವಾಗಿ ಕಾಣುವ ಧೀರ ಪುರುಷನನ್ನ ಈ ಇಂದ್ರಿಯ ವಿಷಯಗಳ ಸಂಯೋಗ ಅಥವಾ ಇಂತಹ ಯಾವುದೇ ವಿಷಯಗಳು ಏನೂ ಮಾಡ್ಲಿಕ್ಕಾಗುವುದಿಲ್ಲ ಅಂತಂದ್ರೆ ಎಲ್ಲವನ್ನ ಕೂಡ ಸಮಾನವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವ ವ್ಯಕ್ತಿಗಳ ಮನಸ್ಸನ್ನ ಯಾವುದೇ ವಿಷಯಗಳಿರ್ಬೋದು ಅದು ಚಂಚಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿರುವಂತಹ ಇಂತಹ ವಿಷಯಗಳ ಕುರಿತಾಗಿ ಯಾರ ಮನಸ್ಸು ಚಂಚಲ ಆಗದೆ ಎಲ್ಲವೂ ಸಮಾನವಾಗಿ ಕಾಣ್ತಾರೋ ಅಂತಹ ಧೀರ ಪುರುಷರು ಮೋಕ್ಷಕ್ಕೆ ಯೋಗ್ಯರಾಗ್ತಾರೆ ಅಂತ. ಮೋಕ್ಷಕ್ಕೆ ಯೋಗ್ಯರಾಗುವುದಂದ್ರೆ ಏನು? ಹಾಗಾದ್ರೆ ಮೋಕ್ಷಕ್ಕೆ ಯೋಗ್ಯರಾಗುವುದು ಅಂತಂದ್ರೆ ಮೋಕ್ಷ ರೂಪಿ ಪರಮಾತ್ಮನನ್ನ ಸೇರುವಂಥದ್ದು ಅಂತ ನಾವು ಭಗವತ್ ಪ್ರಾಪ್ತಿ ಅಂತ ಹೇಳಿ ಕರಿತೇವೆ. ಒಟ್ಟಾರೆಯಾಗಿ ಈ ಶ್ಲೋಕ ಹೇಳುವುದು ಎಲ್ಲಾ ಕಡೆಗಳಲ್ಲಿಯೂ ಕೂಡ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಅತಿಯಾದ ಆಸಕ್ತಿಯನ್ನ ಹೊಂದದೆ ಸಮಾನವಾಗಿ ಕಾಣುತ್ತ ಸಾಧನೆಯ ಕಡೆಗೆ ಸದಾ ಕೆಲಸ ಮಾಡ್ತಾ ಇರುವಂತಹ ಧೀರ ಪುರುಷರು ಖಂಡಿತವಾಗಿಯೂ ಕೂಡ ಮೋಕ್ಷಕ್ಕೆ ಅರ್ಹರಾಗಿರ್ತಾರೆ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳುವಂಥದ್ದು. ಇದಿಷ್ಟು ಇವತ್ತಿನ ಅವಧಿ. ಮುಂದಿನ ಶ್ಲೋಕವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು. ರಾಮ್ ರಾಮ್.